ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು ಭಾಗ ಐದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತುಕೊಂಡು ಬರುವವರಾಗಿದ್ದೇವೆ. ಕಷ್ಟದ ಸಮಯಕ್ಕೆ ಮೊದಲು ನೀತಿವಂತರಲ್ಲಿ ಅನೇಕರು ನಿದ್ರೆಗೆ ಒಳಪಡ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಸಬ್ಬತ್ತು ಅಂತಕ್ಕಂಥದ್ದು ಅತಿ ಮುಖ್ಯವಾದಂತಹ ಒಂದು ಘಟನೆಯಾಗಿರ್ತಕ್ಕಂಥದ್ದಾಗಿದೆ. ಸೈತಾನ ದೇವರಿಗೆ ನಂಬಿಗಸ್ತರಾಗಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂತಹ ಮಕ್ಕಳನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಹೇಗೆಂದರೆ ಅಂದು ನೆಬುಕದ್ನೆಜ್ಜರ ರಾಜನಾದಂತಹ ಬಾಬಿಲೋನಿನ ಅರಸನು ಯಾವ ರೀತಿಯಲ್ಲಿ ಶಾದ್ರಕ್ ಮೆಷೆಕ್ ಅಭಿಜ್ಞೆಗು ಅವರನ್ನು ಬೆಂಕಿಯಲ್ಲಿ ಹಾಕಿ ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದನು. ಆ ಒಂದು ಬಂಗಾರದ ವಿಗ್ರಹಕ್ಕೆ ಅಡ್ಡಬೀಳದೆ ಹೋದ ಕಾರಣದಿಂದ ಅವರನ್ನು ಯಾವ ರೀತಿಯಲ್ಲಿ ಹಿಂಸಿಸಿದನು, ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಯಾರೆಲ್ಲ ಈ ಭಾನುವಾರ ಆಚರಣೆಗೆ ಒಳಪಡುವುದಿಲ್ಲವೋ ಅವರಿಗೆ ಮರಣದಂಡನೆಯನ್ನು ತರಬೇಕೆಂಬುದಾಗಿ ಪ್ರಯತ್ನಿಸುವಂತೆವನಾಗಿದ್ದಾನೆ. ಅದೇ ರೀತಿಯಾಗಿ ಎಸ್ತಳರ ಕಾಲದಲ್ಲೂ ಸಹ ನಾವು ನೋಡುವಂತೆವರಾಗಿದ್ದೇವೆ. ಮುರ್ದೇಕಾಯಿ ಅಂತಕ್ಕಂತಹ ನಂಬಿಗಸ್ತ ಮನುಷ್ಯನಿಗೆ ಹಾಮಾನನು ಯಾವ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಅವನನ್ನು ಗಲ್ಲಿಗೇರಿಸಬೇಕೆಂಬುದಾಗಿ ಪ್ರಯತ್ನಿಸಿದನು, ಕುತಂತ್ರವನ್ನು ಮಾಡಿದನು, ಅದೇ ರೀತಿಯಾಗಿ ಅನೀತಿವಂತರು ನೀತಿವಂತರನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ಕುತಂತ್ರಗಳನ್ನು ಮಾಡುವಂಥವರಾಗಿದ್ದಾರೆ. ಆದರೆ ದೇವರು ಅವೆಲ್ಲವುಗಳಿಂದ ಬಿಡಿಸುವಂತೆವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ಯಾವ ರೀತಿಯಲ್ಲಿ ಉಳಿದ ಸಭೆಯ ಜನರು ತಮ್ಮನ್ನು ತಾವು ರಕ್ಷಿಸಿಕೊಳ್ತಕ್ಕಂಥವರಾಗಿದ್ದಾರೆ, ದೇವರು ಅವರನ್ನು ಹೇಗೆ ಕಾಪಾಡ್ತಕ್ಕಂಥವನಾಗಿದ್ದಾನೆ, ಅವರು ಯಾವ ಯಾವ ರೀತಿಯಲ್ಲಿ ಹಳ್ಳಿಗಳಲ್ಲಿ ಬಂದು ನೆಲೆಸುವಂಥವರಾಗಿದ್ದಾರೆ, ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಹೋಗಿ ನೆಲೆಸುವಂಥವರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಬೇಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ತೆಗೆದು ನಿನ್ನ ಮಕ್ಕಳಾಗಿ ಸ್ವಾಮಿ ಕೊನೆಯ ಕಾಲದಲ್ಲಿ ಬರತಕ್ಕಂಥ ಉಪದ್ರವದ ಬಗ್ಗೆ, ನೀತಿವಂತರು ಯಾವ ರೀತಿಯಲ್ಲಿ ನಿಲ್ತಕ್ಕಂಥವರಾಗಿದ್ದಾರೆ, ದುಷ್ಟರಿಗೆ ಬರ್ತಕ್ಕಂತಹ ಹಿಂಸೆ ಏನು, ದುಷ್ಟರು ಆ ಹಿಂಸೆಯ ನಿಮಿತ್ತವಾಗಿ ಯಾವ ರೀತಿಯಲ್ಲಿ ನೀತಿವಂತರನ್ನು ನಾಶ ಮಾಡಲು ಬರ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ಸತ್ಯವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಕೇಳುಗರ ಹೃದಯದಲ್ಲಿ ಯಾಳವಾದ ಸತ್ಯವನ್ನು ಹರಿತುಕೊಂಡು ಬರ್ತಕ್ಕಂಥ ಉಪದ್ರವದಲ್ಲಿ ನಾನು ದೇವರಿಗೋಸ್ಕರ ನಿಲ್ಲಬೇಕು ಅನ್ನುವಂತಹ ಮನಸ್ಥಿತಿಯನ್ನು ನೀನು ಉಂಟು ಮಾಡು ಸ್ವಾಮಿ. ಆ ನಂಬಿಕೆಯನ್ನು, ಆ ಆಸಕ್ತಿಯನ್ನು ನೀನು ಒದಗಿಸಿಕೊಡು. ಈ ಒಂದು ಸಂದೇಶ ಅವರಿಗೆ ಆಶೀರ್ದಾಯಕವಾಗಿರುವಾಗೆ ನೀ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಬರ್ತಕ್ಕಂತಹ ಈ ಉಪದ್ರವದ ಸಂದರ್ಭದಲ್ಲಿ ಉಳಿದ ಸಭೆಯ ಜನರು, ಅಂದರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ, ಅದರಲ್ಲೂ ವಿಶೇಷವಾಗಿ ಸಬ್ಬತ್ತಿನಕ್ಕೆ ವಿಧೇಯರಾಗಿ ಜೀವಿಸುವಂತಹ ಜನಗಳಿಗೆ ಬರ್ತಕ್ಕಂತಹ ಉಪದ್ರವ ಅಷ್ಟಿಷ್ಟಲ್ಲ, ಅನೀತಿವಂತರು ಅವರನ್ನು ನಾಶ ಮಾಡಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡುವಂಥವರಾಗಿದ್ದಾರೆ. ಆದರೆ ದೇವರು ಅವರನ್ನು ಕಾಪಾಡುವಂಥವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ ಏಳನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ದೇವ ಜನರಿಗೆ ದೇವರು ಮುದ್ರೆಯನ್ನು ಹಾಕ್ತಕ್ಕಂಥವನಾಗಿದ್ದಾನೆ. ಅಂದರೆ ಆ ಮಕ್ಕಳು ಉಪದ್ರವದಲ್ಲಿ ನಿಂತುಕೊಳ್ತಕ್ಕಂಥವರಾಗಿದ್ದಾರೆ. ಯಾವ ರೀತಿಯ ಉಪದ್ರವ ಬರ್ತಕ್ಕಂಥದ್ದಾಗಿದೆ ಅಂದರೆ ಹಿಂದೆಂದು ಕಂಡು ಕೇಳಿರದಂತಹ ಒಂದು ಉಪದ್ರವ ಬರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದಾನಿಯೇಲನ ಪ್ರವಾದನೆ ಗ್ರಂಥ 12:1 ನಾವು ಓದಬೇಕಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದದ್ದರಿಂದ ಅಂದಿನವರೆಗೆ ಸಂಭವಿಸಿದಂತಹ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರು ನಮ್ಮ ಮಹಾಯಾಜಕನಾಗಿದ್ದಾನೆ. ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಅದಕ್ಕೋಸ್ಕರವೇ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಮಿಕಾಯನನ್ನು ಆ ಕಾಲದಲ್ಲಿ ಹೇಳುವನು, ಅಂದರೆ ಆಂಗ್ಲ ಭಾಷೆಯಲ್ಲಿ ಸ್ಟ್ಯಾಂಡಪ್ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಆತನು ನಿಂತುಕೊಳ್ಳುವಂತವನಾಗಿದ್ದಾನೆ, ಆತನು ಏಳುವಂತವನಾಗಿದ್ದಾನೆ ಎನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದಾಗಿದೆ. ಏಳುವನು ಅಂದರೆ ಆತನ ಈಗಿನ ಒಂದು ಸ್ಥಿತಿ ಏನು ಅಂದರೆ, ನಮಗೆ ಗೊತ್ತಿರುವ ಹಾಗೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 8:1-3 ತನಕ ನಾವು ಓದುವುದಾದರೆ, ಅಲ್ಲಿ ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡು ತಾನೇ ಹಾಕಿರ್ತಕ್ಕಂತಹ ದೇವದರ್ಶನ ಗುಡಾರದಲ್ಲಿ ಮಹಾಯಾಜಕನಾಗಿ ಸೇವೆಯನ್ನು ಮಾಡುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಆತನು ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡಿದ್ದಾನೆ, ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ, ನ್ಯಾಯ ವಿಚಾರಣೆ ಆರಂಭವಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಆ ನ್ಯಾಯ ವಿಚಾರಣೆಯಲ್ಲಿ ನೀತಿವಂತರೆಂಬುದಾಗಿ ಕಂಡು ಬರ್ತಕ್ಕಂಥರಾಗಿದ್ದಾರೋ ಅವರ ಹೆಸರನ್ನು ದೇವರು ಆ ಜೀವದರ ಪಟ್ಟಿಯಲ್ಲಿ ಬರೆಯುವಂತವನಾಗಿದ್ದಾನೆ. ಅವರ ಹೆಸರು ಆ ಜೀವದರ ಪಟ್ಟಿಯಲ್ಲಿ ಇರತಕ್ಕಂಥದ್ದಾಗಿದೆ. ಅವರ ಮೇಲೆ ಅನೇಕ ಉಪದ್ರವಗಳನ್ನು ದುಷ್ಟರು ತರುವಂಥವರಾಗಿದ್ದಾರೆ, ಅನೇಕ ರೀತಿಯಲ್ಲಿ ಹಿಂಸೆಯನ್ನು ತರತಕ್ಕಂಥವರಾಗಿದ್ದಾರೆ. ಆದರೆ ಅವರನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಯಾಕೆಂದರೆ ಜೀವದರ ಪಟ್ಟಿಯಲ್ಲಿ ಬರೆದಿರ್ತಕ್ಕಂತಹ ಹೆಸರು ಆ ನಿಮಿತ್ತವಾಗಿ ಅವರಿಗೆ ದೇವರು ಮುದ್ರೆಯನ್ನು ಹಾಕಿ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಅವರಿಗೆ ಮುದ್ರೆಯನ್ನು ಹಾಕಿರ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ಯಾರೂ ಸಹ ನಾಶ ಮಾಡಲು ಸಾಧ್ಯವಿಲ್ಲ. ಮತ್ತೊಂದು ವಿಚಾರ ಈ ವಾಕ್ಯದಲ್ಲಿ ನಾವು ನೋಡುವುದೇನೆಂದರೆ, ಮೊಟ್ಟ ಮೊದಲು ಜನಾಂಗವು ಉಂಟಾದಿದ್ದರಿಂದ ಅಂದಿನವರೆಗೆ ಸಂಭವಿಸದ ಸಂಕಟವು ಸಂಭವಿಸುವುದು. ಈ ಲೋಕ ಹಿಂದೆಂದು ಕಂಡು ಕೇಳರಿಯದಂತಹ ಒಂದು ಸಂಕಟದ ಸಮಯ ಬರಲಿದೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ವಿಶೇಷವಾಗಿ ಮೊಟ್ಟ ಮೊದಲು ಜನಾಂಗವು ಉಂಟಾದ್ದರಿಂದ ಇಲ್ಲಿಯ ತನಕ ಆ ರೀತಿಯ ಉಪದ್ರವವನ್ನು ಯಾರೂ ಸಹ ನೋಡಿರೋದಿಲ್ಲ. ಅಂತಹ ಒಂದು ಉಪದ್ರವ, ಅಂತ ಒಂದು ಮಹಾಸಂಕಟದ ಸಮಯ ಬರ್ತಕ್ಕಂಥದ್ದಾಗಿದೆ. ದುಷ್ಟರಿಗೆ 7 ಉಪದ್ರವಗಳು ಬಂದು ಬಾಧಿಸ್ತಕ್ಕಂಥದ್ದಾಗಿದೆ. ಆ ಒಂದು 7 ಉಪದ್ರವದ ನಿಮಿತ್ತವಾಗಿಯೇ ದುಷ್ಟರು ರುಚಿಗೆದ್ದು ಸೈತಾನ ಅವರ ಹಿಂದೆ ಕಾರ್ಯವನ್ನು ಮಾಡತಕ್ಕಂಥನಾಗಿದ್ದಾನೆ ನೀತಿವಂತರನ್ನು ನಾಶ ಮಾಡಲು. ಆದರೆ ನೀತಿವಂತರಿಗೆ ಈ 7 ಉಪದ್ರವಗಳು ಯಾವುದೇ ರೀತಿಯಲ್ಲಿ ಬಾಧಿಸುವುದಿಲ್ಲ, ಯಾಕೆಂದರೆ ದೇವರು ಅವರಿಗೆ ಮುದ್ರೆಯನ್ನು ಹಾಕಿರ್ತಕ್ಕಂಥವನಾಗಿದ್ದಾನೆ. ಅವರು ಜೀವಸ್ವರೂಪನಾದಂಥ ದೇವರ ಮುದ್ರೆಯನ್ನು ಹೊಂದಿಕೊಂಡಿರತಕ್ಕಂಥವರಾಗಿದ್ದಾರೆ. ಮಾತ್ರವಲ್ಲದೆ ಅವರ ಹೆಸರು ಜೀವದರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರತಕ್ಕಂಥದ್ದಾಗಿದೆ. ಹಾಗಾಗಿ ಅವರಿಗೆ ಯಾವ ರೀತಿಯ ಜೀವ ನಷ್ಟವೂ ಸಹ ಏರ್ಪಡುವುದಿಲ್ಲ ಎಂಬುದನ್ನು ನಾವು ನೋಡಬಹುದಾಗಿದೆ. ಇಂತಹ ಒಂದು ಮಹಾಸಂಕಟ ಬಂದಾಗ ಎಲ್ಲರ ನ್ಯಾಯ ವಿಚಾರಣೆಯು ಮುಗಿದಿರುವುದು, ಪಶ್ಚಾತ್ತಾಪ ಪಡೆದ ಪಾಪಿಗಳಿಗೆ ಕರುಣೆಯನ್ನು ತೋರಿಸಲ್ಪಡುವುದಿಲ್ಲ, ಹಾಗೂ ಯಾವ ಕೃಪೆಯೂ ಇರುವುದಿಲ್ಲ. ದೇವರ ಮಕ್ಕಳ ಮೇಲೆ ಜೀವ ಸ್ವರೂಪನಾದಂತಹ ಆತನ ಮುದ್ರೆ ಹಾಕಲ್ಪಟ್ಟಿರುವುದು. ಹೌದು ಪ್ರಿಯ ಕೇಳುಗರೆ, ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಯಾವಾಗ ಮಿಕಾಯೇಲನು ಹೇಳ್ತಕ್ಕಂಥವನಾಗಿದ್ದಾನೆ, ಮಿಕಾಯೇಲ ಅಂತಂತಂದರೆ ಯೇಸು ಸ್ವಾಮಿ. ಯೇಸು ಸ್ವಾಮಿಗೆ ಮತ್ತೊಂದು ಹೆಸರು ಮಿಕಾಯೇಲ್ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಯೇಸು ಸ್ವಾಮಿ ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡಿದ್ದಾನೆ, ಆತನು ಮೇಲೆ ಹೆದ್ದನು ಅಂದರೆ ಆತನು ತೊಟ್ಟುಕೊಂಡಿರತಕ್ಕಂತಹ ಯಾಜಕ ವಸ್ತ್ರವನ್ನು ತೆಗೆದುಹಾಕ್ತಕ್ಕಂಥವನಾಗಿದ್ದಾನೆ. ಆ ಯಾಜಕ ವಸ್ತ್ರವನ್ನು ತೆಗೆದುಹಾಕಿ ರಾಜಾದಿರಾಜನಾಗಿ ಈ ಲೋಕಕ್ಕೆ 2ನೇ ಸಾರಿ ಬರ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಆತನು ನಮ್ಮ ಮಹಾಯಾಜಕನಾಗಿ ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿರುವಾಗ ಈ ಸಮಯದಲ್ಲಿಯೇ ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ನಾವು ಮನ ತಿರುಗಬೇಕು. ಯಾರೆಲ್ಲ ಪಶ್ಚಾತ್ತಾಪ ಪಡದೆ ತಮ್ಮ ಪಾಪಗಳನ್ನು ಉಳಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಹಿನ್ನೆಂದಿಗೂ ಸಹ ದೇವರು ಕರುಣೆಯನ್ನು ತೋರಿಸುವುದಿಲ್ಲ, ಯಾಕೆಂದರೆ ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ. ಈ ಕೃಪೆ ಕಾಲದಲ್ಲಿ ಜೀವಿಸುವಾಗಲೇ ನಾವು ದೇವರ ಕೃಪೆಯನ್ನು ಹೊಂದಿಕೊಂಡು ನಮ್ಮ ಪಾಪಗಳನ್ನು ಬಿಟ್ಟು ಬಿಟ್ಟು ಜೀವಿಸುವಂಥವರಾಗಿರಬೇಕು. ಈ ಕೃಪೆ ಕಾಲದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸುವಾಗ ದೇವರು ನಮ್ಮ ಮೇಲೆ ಆತನ ಮುದ್ರೆಯನ್ನು ಹಾಕಿ ನಮ್ಮ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ಬರೆದು ಬರ್ತಕ್ಕಂತಹ ಉಪದ್ರವದ ಸಮಯದಲ್ಲಿ ತನ್ನ ಗೂಡಾರದಲ್ಲಿ ನಮ್ಮನ್ನು ರಕ್ಷಿಸುವಂತವನಾಗಿದ್ದಾನೆ. ಯಾಕೆಂದರೆ ಕೊನೆಯ ಕಾಲದಲ್ಲಿ ಮಹಾಘಟಸರ್ಪನಾದಂತಹ ಸೈತಾನನು ತನ್ನ ನಾಯಕತ್ವದಲ್ಲಿ ಈ ಲೋಕದ ಜನಗಳನ್ನೆಲ್ಲ ಒಂದುಗೂಡಿಸಿ ಯುದ್ಧಕ್ಕೆ ಬರ್ತಕ್ಕಂಥನಾಗಿದ್ದಾನೆ. ತನ್ನ ನಾಯಕತ್ವದಲ್ಲಿ ಒಂದಾಗಿರುವ ಲೋಕದ ಶಕ್ತಿಗಳೆಲ್ಲವೂ ಸಹ ಯಾರ ಮೇಲೆ ಯುದ್ಧಕ್ಕೆ ಬರ್ತಕ್ಕಂಥವರಾಗಿದ್ದಾರೆ ಅಂದರೆ ದೇವರ ಆಜ್ಞೆಯನ್ನು ಕೈಗೊಳ್ಳುವ ಒಂದು ಚಿಕ್ಕ ಗುಂಪಿನ ಉಳಿದ ಜನರ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಭಯಂಕರವಾದಂತಹ ಈ ಒಂದು ಹೋರಾಟದಲ್ಲಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಸಮರ್ಥರಾಗಿರುವುದರಿಂದ ಇವರು ದೇವರನ್ನು ತಮ್ಮ ಆಶ್ರಯ ದುರ್ಗವನ್ನಾಗಿ ಮಾಡಿಕೊಳ್ಳುವರು. ಮೃಗಕ್ಕೆ ನಮಸ್ಕರಿಸಿ ಅದರ ಗುರುತನ್ನು ಹೊಂದದವರಿಗೆ ಹಿಂಸೆ ಮತ್ತು ಮರಣದಂಡನೆ ಆಗಬೇಕೆಂಬ ಆಜ್ಞೆಯು ಈ ಲೋಕದ ಅತ್ಯುನ್ನತ ಆಡಳಿತಗಾರರಿಂದ ಜಾರಿಯಾಗುವಂಥದ್ದಾಗಿದೆ. ದೇವರು ತನ್ನ ಜನರಿಗೆ ಸಹಾಯ ಮಾಡಲಿ. ಅಂತಹ ಭಯಂಕರವಾದಂತಹ ಸಂಘರ್ಷದ ಸಮಯದಲ್ಲಿ ಆತನ ಸಹಾಯವಿಲ್ಲದೆ ಈ ಚಿಕ್ಕ ಗುಂಪು ಉಳಿದ ಜನರು ಏನು ತಾನೇ ಮಾಡಲು ಸಾಧ್ಯ, ಏನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಉಪದ್ರವ ಬರುವುದಕ್ಕಿಂತ ಮೊದಲು ನಾವು ಆತನ ಮುದ್ರೆಯನ್ನು ಹಾಕಿಕೊಂಡು ಆತನ ಮಾರ್ಗದರ್ಶನಕ್ಕೋಸ್ಕರ, ಆತನ ಬಲಕ್ಕೋಸ್ಕರ, ಆತನ ಒಂದು ರಕ್ಷಣೆಗೋಸ್ಕರ ನಾವು ಸದಾಕಾಲವೂ ಪ್ರಾರ್ಥಿಸುವಂಥವರಾಗಿರಬೇಕು. ಯಾಕೆಂದರೆ ಈ ಲೋಕಕ್ಕೆ ಮೃಗದ ಗುರುತನ್ನು ತರುವಂತೆ, ಮೃಗದ ಗುರುತು ಅಂದರೆ ಭಾನುವಾರ ಆಚರಣೆಯನ್ನು ಕಾನೂನನ್ನು ಜಾರಿ ಮಾಡುವಂತೆ ಈ ಲೋಕದ ಅತ್ಯುನ್ನತ ನಾಯಕರು ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಮಹಾಘಟಸರ್ಪಣಾದಂತಹ ಸೈತಾನನು ತನ್ನ ನಾಯಕತ್ವದಲ್ಲಿ ಅತ್ಯುನ್ನತ ನಾಯಕರಾದಂತಹ ಈ ಲೋಕದ ಅಧಿಪತಿಗಳನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಅವರ ಹಿಂದೆ ಸೈತಾನ ಅನೇಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಇಂತಹ ಸಮಯದಲ್ಲಿ ನಮ್ಮ ಸ್ವಂತ ಬಲ ಜ್ಞಾನ ಶಕ್ತಿಯಿಂದ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಪ್ರಿಯ ಕೇಳುಗರೆ, ಇಂತಹ ಸಮಯದಲ್ಲಿ ನಮಗೆ ಆಶ್ರಯ ದುರ್ಗವಾಗಿರ್ತಕ್ಕಂತಹ ಕ್ರಿಸ್ತನನ್ನು ನಾವು ಬೇಡಿಕೊಳ್ಳಬೇಕು. ಆತನೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನೇ ನಮಗೆ ಎಲ್ಲ ಶಕ್ತಿ ಬಲವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಈ ಲೋಕದ ಮನುಷ್ಯರೆಲ್ಲವೂ ಸಹ ಒಂದಾಗಿರ್ತಕ್ಕಂಥವರಾಗಿದ್ದಾರೆ. ಆದರೆ ಒಂದು ಚಿಕ್ಕ ಗುಂಪು ಕೊನೆಯಲ್ಲಿ ದೇವರಿಗೋಸ್ಕರ ನಿಲ್ತಕ್ಕಂಥದ್ದಾಗಿದೆ. ಆ ಗುಂಪಿಗೆ ಸಹಾಯ ಯಾರು ಅಂದರೆ ಕ್ರಿಸ್ತನೆಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಕೊನೆಯಲ್ಲಿ ಬರ್ತಕ್ಕಂತಹ ಉಪದ್ರವದಲ್ಲಿ ಕ್ರಿಸ್ತನ ಒಂದು ಬಲ ಬೇಕು ಅಂದರೆ ಈ ಲೋಕದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿಯೂ ಸಹ ಕ್ರಿಸ್ತನ ಬಲವನ್ನು ಹೊಂದಿಕೊಂಡರೆ ಮಾತ್ರ ಆ ದೊಡ್ಡ ಉಪದ್ರವದಲ್ಲಿಯೂ ಸಹ ಆತನ ಹೇರಳವಾದಂಥ ಬಲವನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ. ಅಷ್ಟು ಮಾತ್ರವಲ್ಲದೆ ಇಂತಹ ಉಪದ್ರವದ ಸಂದರ್ಭದಲ್ಲಿ ಉಳಿದ ಜನರು ಯಾವ ರೀತಿಯಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಏನೆಲ್ಲ ಮಾಡ್ತಕ್ಕಂಥವರಾಗಿದ್ದಾರೆ, ಯಾವ ರೀತಿಯಲ್ಲಿ ರಕ್ಷಿಸಿಕೊಳ್ತಕ್ಕಂಥವರಾಗಿದ್ದಾರೆ ಅಂದರೆ ದೇವ ಜನರು ನಗರಗಳಿಂದ ಪಲಾಯನ ಮಾಡಿ ಹಳ್ಳಿಗಳಿಗೆ, ಬೆಟ್ಟ ಗುಡ್ಡಗಳಿಗೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಅವರನ್ನೆಲ್ಲರನ್ನೂ ಸಹ ಅನೇಕ ಸಂದರ್ಭದಲ್ಲಿ ಈ ಮೃಗದ ಗುರುತಿಗೋಸ್ಕರ ಕೆಲಸ ಮಾಡ್ತಕ್ಕಂತಹ ಸೈತಾನನ ಮಧ್ಯವರ್ತಿಗಳು ಅವರನ್ನು ಹಿಡಿದು ಸೆರೆಮನೆಗೂ ಸಹ ಆಗ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಬೇಡಿಯನ್ನು ತೊಡಿಸ್ತಕ್ಕಂಥವರಾಗಿದ್ದಾರೆ. ಅನೇಕ ಉಪದ್ರವಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಯಾವ ರೀತಿಯಲ್ಲಿ ಮೃಗ 1260 ವರ್ಷಗಳು ಆ ಮಧ್ಯಯುಗ ಕತ್ತಲೆ ಯುಗದಲ್ಲಿ ದೇವ ಜನರನ್ನ ಹಿಂಸೆ ಪಡಿಸಿತೋ ಅದಕ್ಕಿಂತ ಎರಡು ಪಟ್ಟು ಈ ಕೊನೆ ಕಾಲದಲ್ಲಿ ಅದು ಹಿಂಸೆಯನ್ನು ಪಡಿಸ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವವರಿಗೆ ಸರ್ಕಾರದ ರಕ್ಷಣೆ ದೊರೆಯುವುದಿಲ್ಲೆಂಬ ಶಾಸನವು ಕ್ರೈಸ್ತ ದೇಶಗಳ ವಿವಿಧ ನಾಗರಿಕರಿಂದ ಜಾರಿಗೆ ಬರುವುದು. ಹೌದು ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಯಾರೆಲ್ಲ ನಿಜವಾಗಿ ದೇವರ ಆಜ್ಞೆಯನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೆ ಅವರಿಗೆ ವಿರುದ್ಧವಾಗಿ ಸರ್ಕಾರ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದೆ. ವಿಶೇಷವಾಗಿ ಸರ್ಕಾರ ಏನು ಮಾಡುವಂಥದ್ದಾಗಿದೆ ಅಂದರೆ ಅವರ ರಕ್ಷಣೆಗೆ ನಿಂತುಕೊಳ್ಳದೆ ಅವರನ್ನು ಹೊರಗಡೆ ಹಾಕಲು ಶಾಸನವನ್ನು ಹೊರಡಿಸ್ತಕ್ಕಂಥದ್ದಾಗಿದೆ. ಅವರಿಗೆ ಯಾವ ರೀತಿಯ ಒಂದು ರಕ್ಷಣೆಯನ್ನು ಕೊಡದ ರೀತಿಯಲ್ಲಿ ಅವರಿಗೆ ಕೊಡ್ತಕ್ಕಂತಹ ಎಲ್ಲ ವಿಧವಾದಂತಹ ಸೌಕರ್ಯಗಳನ್ನು ಈ ಸರ್ಕಾರ ತೆಗೆದುಹಾಕ್ತಕ್ಕಂಥದ್ದಾಗಿದೆ. ವಿವಿಧ ದೇಶದ ನಾಯಕರುಗಳು ತಮ್ಮದೇ ಆದಂಥ ಕಾನೂನನ್ನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥ ಮಕ್ಕಳಿಗೆ ವಿರುದ್ಧವಾಗಿ ಹೊರಡಿಸುವಂಥವರಾಗಿದ್ದಾರೆ. ಆದರೆ ದೇವ ಜನರು ದುಷ್ಟರ ಕೈಗೆ ಸಿಕ್ಕಿ ನಾಶವಾಗುವ ಸಾಧ್ಯತೆವಿರುವುದರಿಂದ ಅವರು ನಗರ ಪಟ್ಟಣ ಹಳ್ಳಿಗಳನ್ನು ಬಿಟ್ಟು ಒಟ್ಟಾಗಿ ಪಲಾಯನ ಮಾಡುವರು ಹಾಗೂ ಜನವಸತಿ ಇಲ್ಲದಂತಹ ಸ್ಥಳಗಳಲ್ಲಿ ಅವರು ವಾಸಿಸುವರು. ಬೆಟ್ಟ ಗುಡ್ಡಗಳಲ್ಲಿ ಅನೇಕರು ಆಶ್ರಯವನ್ನು ಪಡೆದುಕೊಳ್ಳುವರು. ಆದರೆ ದೇಶ ವಿದೇಶಗಳಲ್ಲಿ ಎಲ್ಲ ವರ್ಗಗಳಿಗೆ ಸೇರಿದ ಬಡವರು, ಶ್ರೀಮಂತರು ಹಾಗೂ ವಿವಿಧ ಭಾಷೆಯ ಜನಾಂಗ, ಕುಲ, ಬಣ್ಣಗಳಿಗೆ ಸೇರಿದ ಕ್ರೈಸ್ತ ಭಕ್ತರು ಅತ್ಯಂತ ಅನ್ಯಾಯವಾದ ಹಾಗೂ ಕ್ರೂರವಾದಂತಹ ಸೆರೆಮನೆಗಳಲ್ಲಿರುವವರು ಅವರನ್ನು ತುಂಬ ಹಿಂಸೆಗೆ ಗುರಿಪಡಿಸ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಅವರು ಈಗಾಗಲೇ ಸೆರೆಮನೆಯಲ್ಲಿ ಇರುವುದರ ಕಾರಣದಿಂದ. ಹೌದು ಪ್ರಿಯ ಕೇಳುಗರೆ, ಇದು ಅತ್ಯಂತ ಗಂಭೀರವಾಗಿ ಯೋಚಿಸಬೇಕಾದಂಥ ಗಳಿಗೆಯಾಗಿದೆ. ಯಾಕೆಂದರೆ ಕೊನೆಯ ಕಾಲದಲ್ಲಿ ಸೈತಾನ ಯಾರೆಲ್ಲ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ವಿರುದ್ಧವಾಗಿ ಸರ್ಕಾರವನ್ನು ಸರ್ಕಾರದ ನಾಯಕರನ್ನ ಪ್ರಚೋದಿಸುವುದರ ಮೂಲಕವಾಗಿ ಹಿಂಸೆ ಪಡಿಸಲು ಪ್ರಯತ್ನಿಸತಕ್ಕಂಥವನಾಗಿದ್ದಾನೆ. ಈ ಹಿಂಸೆಯ ನಿಮಿತ್ತವಾಗಿಯೇ ಅನೇಕರು ನಗರಗಳಿಗೆ, ಪಟ್ಟಣಗಳಿಗೆ, ಹಳ್ಳಿಗಳಿಗೆ ಓಡಿ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ರೀತಿಯಲ್ಲಿ ಅವರು ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ನಾವು ಈ ಒಂದು ಸಮಯದಲ್ಲಿಯೇ ಪ್ರಿಯ ಕೇಳುಗರೆ, ನಾವು ನಂಬಿಗಸ್ತರಾಗಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸ್ತಕ್ಕಂತಹ ಮಕ್ಕಳಾಗಿರಬೇಕು. ಯಾಕೆಂದರೆ ಬರ್ತಕ್ಕಂಥ ಉಪದ್ರವ ಹಿಂದೆಂದು ಕಂಡು ಕೇಳಿರದಂತಹ ಉಪದ್ರವ ಬರ್ತಕ್ಕಂಥದ್ದಾಗಿದೆ. ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೋಸ್ಕರ ನಾವು ಹೀಗಾಗಲೇ ನಗರಗಳನ್ನು ಬಿಟ್ಟು, ಪಟ್ಟಣಗಳನ್ನು ಬಿಟ್ಟು ಹಳ್ಳಿಯ ಕಡೆಗಳಲ್ಲಿ ಹೋಗಿ ಜೀವಿಸಬೇಕು. ಯಾಕೆಂದರೆ ಈ ಸರ್ಕಾರ ತರತಕ್ಕಂತಹ ಕಾನೂನು ಮೊಟ್ಟ ಮೊದಲು ಎಲ್ಲಿ ಅದನ್ನು ಜನರಿಗೆ ಜಾರಿ ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ ಮೊದಲು ಪಟ್ಟಣಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇದನ್ನು ಜಾರಿ ಮಾಡ್ತಕ್ಕಂಥವರಾಗಿದ್ದಾರೆ. ಅನಂತರ ಹಳ್ಳಿ, ಅನಂತರ ಗುಡ್ಡ ಬೆಟ್ಟ ಗಾಡುಗಳಲ್ಲಿರ್ತಕ್ಕಂಥವರಿಗೆ ಅದನ್ನು ಜಾರಿ ಮಾಡಲು ಪ್ರಯತ್ನಿಸುವ ನಿಟ್ಟಿನಲ್ಲಿ ಅವರನ್ನು ಹುಡಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ಹಳ್ಳಿಗಳಲ್ಲಿ ಇದು ತೀವ್ರವಾಗಿ ಕಂಡುಬರುವುದಿಲ್ಲ. ಆದರೆ ಪಟ್ಟಣಗಳಲ್ಲಿ ಇದು ಅತ್ಯಂತ ತೀವ್ರಗತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಪಟ್ಟಣಗಳಲ್ಲಿ ಸುಲಭವಾಗಿ ಯಾರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೆ, ಯಾರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಿಲ್ಲ ಅನ್ನುವಂಥದ್ದನ್ನು ಅತಿ ಬೇಗನೆ ಕಂಡುಹಿಡಿಯಬಹುದು. ಅವರಿಗೆ ಅತಿ ಬೇಗನೆ ಹಿಂಸೆಯನ್ನು ನೀಡಬಹುದು. ಹಾಗಾಗಿ ದೇವರು ಕೊನೆ ಕಾಲದಲ್ಲಿ ನಮಗೆ ತಿಳಿಸುವಂತಹ ಒಂದು ಮಹಾ ಒಂದು ಎಚ್ಚರಿಕೆ ಏನೆಂದರೆ, ಪಟ್ಟಣಗಳನ್ನು ನಗರಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ, ಗುಡ್ಡಗಾಡುಗಳನ್ನ ಕಡೆಗೆ, ಜನ ವಸತಿ ಇಲ್ಲದಂತಹ ಕಡೆಗಳಿಗೆ ಹೋಗಿ ನೀವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿರಿ. ಯಾವ ರೀತಿಯಲ್ಲಿ ವಾಲ್ಡೇನ್ಸ್ ಏನರು ಜೀವಿಸಿದರು ಆ ರೀತಿಯಾಗಿ ಜೀವಿಸಿರಿ ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನು ನೀಡತಕ್ಕಂಥನಾಗಿದ್ದಾನೆ. ಅಂದು ಕ್ರಿಸ್ತ ಶಕ 70ರಲ್ಲಿ ಯೆರೂಸಲೇಮ್ ದೇವಾಲಯವನ್ನು ನಾಶ ಮಾಡುವಲ್ಲೂ ಆ ಒಂದು ಟೈಟಸ್ ಅಂತಕ್ಕಂತಹ ರೋಮ್ ಅರಸನು ಬರ್ತಕ್ಕಂಥವನಾಗಿದ್ದಾನೆ. ಆದರೆ ಅದಕ್ಕೂ ಮೊದಲೇ ಸೆಸ್ಟೀಸ್ ಅಂತಕ್ಕಂತಹ ರೋಮ್ ಅರಸರು ಬಂದು ಹಿಂದೆ ಹೋಗಿದಂತಹ ಆ ಒಂದು ಎಚ್ಚರಿಕೆಯನ್ನು ನೋಡಿದಂತಹ ನಿಜ ಕ್ರೈಸ್ತರು ಎಲ್ಲರೂ ಆ ಒಂದು ಪಟ್ಟಣವನ್ನು ಬಿಟ್ಟು ಹಳ್ಳಿಯ ಕಡೆಗೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ನಮಗೂ ಸಹ ಈ ಲೋಕದಲ್ಲಿ ಬರ್ತಕ್ಕಂತಹ ಅನೇಕ ಉಪದ್ರವಗಳನ್ನು ನಾವು ಪ್ರತಿನಿತ್ಯ ನೋಡ್ತಕ್ಕಂಥವರಾಗಿದ್ದೇವೆ. ಇದೆಲ್ಲ ಎಚ್ಚರಿಕೆ ಗಂಟೆ ನಮಗೆ ಪಟ್ಟಣಗಳನ್ನು ಬಿಟ್ಟು, ನಗರಗಳನ್ನು ಬಿಟ್ಟು ಹಳ್ಳಿಯ ಕಡೆಗೆ ಹೋಗಿ ನಮ್ಮ ಜೀವನ ರಕ್ಷಿಸಿಕೊಂಡು ಆತ್ಮನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ಎನ್ನುವುದು ದೇವರ ಉದ್ದೇಶವಾಗಿದೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರನ್ನು ಕೊಲ್ಲಲು ಸಾಮಾನ್ಯವಾದ ಕಾನೂನಿನ ಮೂಲಕ ಒಂದು ದಿನವನ್ನು ನಿಗದಿಪಡಿಸಿದರು. ಅದಕ್ಕಿಂತ ಮೊದಲು ಅವರನ್ನು ಕೊಲ್ಲಬೇಕೆಂದು ಅವರ ಶತ್ರುಗಳು ಪ್ರಯತ್ನಿಸುವರು. ಆದರೆ ನಂಬಿಕಸ್ಥರಾದಂತಹ ಈ ಭಕ್ತರನ್ನು ಕಾಯುತ್ತಿರುವ ಬಲಿಷ್ಠ ದೇವದೂತನು ದಾಟಿ ಯಾರೂ ಅವರನ್ನು ಮುಟ್ಟಲಾಗದು. ನಗರ, ಪಟ್ಟಣ ಹಾಗೂ ಹಳ್ಳಿಗಳನ್ನು ಬಿಟ್ಟು ಪಲಾಯನ ಮಾಡುವಾಗ ದುಷ್ಟರು ಅವರ ಮೇಲೆ ದಾಳಿ ಮಾಡುವರು. ಆದರೆ ಅವರ ಮೇಲೆ ದಾಳಿ ಮಾಡಲು ಉಪಯೋಗಿಸುವ ಎಲ್ಲ ಆಯುಧಗಳು ಮುರಿದು ಹೋಗಿ ಬಲ ಕಳೆದುಕೊಂಡು ಹುಲ್ಲಿನಂತೆ ಬೀಳುವವು. ಬೇರೆ ಭಕ್ತರನ್ನು ದೇವದೂತರು ಯುದ್ಧಕ್ಕೆ ಸಿದ್ಧರಾದಂತಹ ಯೋಧರ ರೂಪದಲ್ಲಿ ರಕ್ಷಿಸುವರು. ಇಂತಹ ಸಂಕಟದ ಸಮಯದಲ್ಲಿ ದೇವಜನರೆಲ್ಲರೂ ಒಂದೇ ಸ್ಥಳದಲ್ಲಿರುವುದಿಲ್ಲ. ಅವರು ಜಗತ್ತಿನ ಎಲ್ಲೆಡೆಯಲ್ಲಿ ಗುಂಪು ಗುಂಪಾಗಿ ವಾಸಿಸುವರು. ಆದರೆ ಅವರು ಪ್ರತಿಯೊಬ್ಬೊಬ್ಬರು ಬೇರೆಯವರ ಸಹಾಯವಿಲ್ಲದೆ ಒಬ್ಬೊಂಟಿಗರಾಗಿ ಸ್ವಂತ ಕಷ್ಟ ಸಂಕಟ ಶೋಧನೆ ಎದುರಿಸಬೇಕಾಗ್ತಕ್ಕಂಥದ್ದಾಗಿದೆ. ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲವೇನು ಎಂಬಂತೆ ಸಭೆಯ ಪ್ರತಿಯೊಬ್ಬ ಸದಸ್ಯರು ನಂಬಿಕೆಯನ್ನು ಪರೀಕ್ಷೆಗೆ ಒಳಪಡಿಸುವಂತಹ ಕಾಲ ಅತ್ಯಂತ ಶೀಘ್ರಗತಿಯಲ್ಲಿ ಬರಲಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಅನೇಕರು ನಮ್ಮನ್ನು ಈ ದೇವರ ಆಜ್ಞೆಯನ್ನು ಕೈಗೂ ನಡೀತಕ್ಕಂಥ ಮಕ್ಕಳನ್ನು ನಾಶ ಮಾಡಲು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವದೂತರು ನಮ್ಮ ಕಾವಲಿಗೆ ಬರ್ತಕ್ಕಂಥವರಾಗಿದ್ದಾರೆ. ದೇವದೂತರ ದಂಡು ನಮ್ಮ ಸುತ್ತ ಇರತಕ್ಕಂಥದ್ದಾಗಿದೆ. ಹೇಗೆ ಅಂದು ಪೇತ್ರನನ್ನು ಸೆರೆಮನೆಯಿಂದ ಬಿಡಿಸಿದಂತಹ ದೇವದೂತ ನಮ್ಮ ಸಂಗಡ ಇರತಕ್ಕಂಥದ್ದಾಗಿದ್ದಾರೆ, ಅಂದು ಪೌಲನನ್ನು ಬಿಡಿಸಿದಂತಹ ದೇವದೂತರು ನಮ್ಮ ಸಂಗಡ ಇರತಕ್ಕಂಥವರಾಗಿದ್ದಾರೆ, ಅಂದು ಶಾದ್ರಕ್ ಮೇಶಕ್ ಅಭಿಜ್ಞೆಗೂ ಜೊತೆ ಇದ್ದಂತಹ ದೇವರು ನಮ್ಮ ಸಂಗಡ ಇರತಕ್ಕಂಥನಾಗಿದ್ದಾನೆ. ಆದರೆ ಇಂತಹ ಒಂದು ಸಮಯದಲ್ಲಿಯೇ ನಮ್ಮ ಪ್ರತಿ ಒಬ್ಬೊಬ್ಬರ ನಂಬಿಕೆಯನ್ನು ವೈಯಕ್ತಿಕವಾಗಿ ದೇವರು ಪರೀಕ್ಷಿಸ್ತಕ್ಕಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ನಮ್ಮ ಬಾಯಿಂದ ಯಾವುದೇ ರೀತಿಯ ಅಪನಂಬಿಕೆ, ಅವಿಶ್ವಾಸದ ಮಾತುಗಳು ಬರಬಾರದು. ಪ್ರಿಯ ಕೇಳುಗರೆ, ನಾವು ಯಾವಾಗಲೂ ನಂಬಿಕೆಯಿಂದ ದೇವರೇ ನಮ್ಮ ರಕ್ಷಕನು, ಆತನು ಎಲ್ಲವುಗಳಿಂದ ಬಿಡಿಸ್ತಕ್ಕಂಥವನಾಗಿದ್ದಾನೆ ಎನ್ನುವ ರೀತಿಯಲ್ಲಿ ನಾವು ನಿಂತುಕೊಳ್ಳಬೇಕು. ಯಾವ ರೀತಿಯಲ್ಲಿ ಶಾದ್ರಕ್ ಮೇಶಕ್ ಅಭಿಜ್ಞೆಗೂ ಹೇಳಿದರು, ರಾಜ ನಮ್ಮ ದೇವರು ನಮ್ಮನ್ನ ಈ ಉರಿತಕ್ಕಂತಹ ಅಗ್ನಿಯಿಂದ ಬಿಡಿಸಲು ಸಾಧ್ಯ, ಬಿಡಿಸದೇ ಇದ್ದರೂ ಸಹ ನೀನು ನಿಲ್ಲಿಸಿರ್ತಕ್ಕಂತಹ ಆ ಒಂದು ವಿಗ್ರಹಕ್ಕೆ ನಾವು ಅಡ್ಡ ಬೀಳುವುದಿಲ್ಲ ಅನ್ನೋ ರೀತಿಯಲ್ಲಿ ನಾವು ನಮ್ಮ ನಂಬಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡು ನಿಲ್ಲಬೇಕಾಗಿದೆ. ಆ ರೀತಿಯ ಕಾರ್ಯವನ್ನು ಮಾಡಿದಾಗ ಮಾತ್ರ ನಾವು ಬರ್ತಕ್ಕಂಥ ಉಪದ್ರವದಿಂದ ತಪ್ಪಿಸಿಕೊಂಡು ದೇವರ ಜೊತೆಯಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯ. ಹಾಗಾಗಿ ಪ್ರಿಯ ಕೇಳುಗರೆ, ಇದರ ಮುಂದುವರಿದ ಭಾಗವಾಗಿ ಮನೆ ಆಸ್ತಿಯನ್ನು ಅನೇಕ ಜನರು ಯಾವ ರೀತಿಯಲ್ಲಿ ಕಳೆದುಕೊಂಡು ದೇವರಿಗೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ಸತ್ಯವನ್ನು ನಾವು ಮುಂದಿನ ದಿನದಲ್ಲಿ ನಾವು ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನಿನ್ನ ಮಕ್ಕಳಿಗೆ ಅನೇಕ ಉಪದ್ರವಗಳು ಬರ್ತಕ್ಕಂಥದ್ದಾಗಿದೆ, ಆದರೆ ನಿನ್ನ ವಾಗ್ದಾನ ಎಂದಿಗೂ ಬಿದ್ದು ಹೋಗುವುದಿಲ್ಲ ಸ್ವಾಮಿ. ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆಕಾಶ ಭೂಮಿ ಹಳಿದು ಹೋಗಬಹುದು, ಆದರೆ ನನ್ನ ವಾಕ್ಯ ಎಂದಿಗೂ ಅಳಿಯುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸಿರುವಾಗ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ದೇವರು ಅವುಗಳಿಂದ ಬಿಡುಗಡೆ ಮಾಡ್ತಕ್ಕಂಥವನಾಗಿದ್ದಾನೆ ಎಂದು ಹೇಳುವಾಗ, ಸ್ವಾಮಿಯಲ್ಲಿ ನಮ್ಮನ್ನು ಕೊನೆ ಕಾಲದಲ್ಲಿ ನೀನು ಉಪಯೋಗಿಸು. ನಂಬಿಕೆಯಲ್ಲಿ ಬಿದ್ದು ಹೋಗದಂತೆ, ಅವಿಶ್ವಾಸದ ಮಾತುಗಳು ನಮ್ಮ ಬಾಯಲ್ಲಿ ಬರದಂತೆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ಮುಟ್ಟಿನಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂತೆಗೆಯದೆ ಅವರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು, ಆಶೀರ್ವಹಿಸು. ಅಪ್ಪ ನೀನೇ ನಮ್ಮನ್ನು ಮುನ್ನಡೆಸು, ನಮಗೆ ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಗೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಮನುಜರ ನಡುವೆ ಮೇಲಿನಿಂದ ಬಂದಿದ್ದು ಯೇಸುವಿನ ತ್ಯಾಗದಲ್ಲಿ ನಮಗೆಲ್ಲ ತೋರಿತು. ಓ ದೇವರ ಪ್ರೀತಿ, ಪಾಪವ